ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಭಾರತ ಆಸಿಯಾನ್ ನಡುವಣ ಬಾಂಧವ್ಯ ವೃದ್ಧಿಗೆ 10 ಅಂಶಗಳ ಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಕಟ. ಯುವ ಸಮೂಹ ಸಾಂಸ್ಕೃತಿಕ ರಾಯಭಾರಿಗಳಾಗಬೇಕು, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಉದ್ಯಮ ದಿಗ್ಗಜ ರತನ್ ಟಾಟಾ ಅಂತ್ಯಕ್ರಿಯೆ. ಏಷ್ಯನ್ ಚಾಂಪಿಯನ್ಸ್ ಟೇಬಲ್ ಟೆನಿಸ್, ಭಾರತಕ್ಕೆ ಕಂಚಿನ ಪದಕ. ವಾರ್ತೆಗಳ ವಿವರ: ಭಾರತದ ಪೂರ್ವ ನೀತಿಯು ಆಸಿಯಾನ್ ದೇಶಗಳೊಂದಿಗಿನ ಬಾಂಧವ್ಯಕ್ಕೆ ಹೊಸ ಶಕ್ತಿ, ಚೈತನ್ಯ ಮತ್ತು ದಿಕ್ಕನ್ನು ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಲಾವೋ ಪಿಡಿಆರ್ನ ರಾಜಧಾನಿ ವಿಯೆಂಟಿಯಾನ್ನಲ್ಲಿ ಭಾರತ ಆಸಿಯಾನ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, 21ನೇ ಶತಮಾನವು ಭಾರತ ಮತ್ತು ಆಸಿಯಾನ್ ರಾಷ್ಟಗಳ ಶತಮಾನವಾಗಿದೆ ಎಂದು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಭಾರತ ಮತ್ತು ಆಸಿಯಾನ್ ರಾಷ್ಟಗಳ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ವೃದ್ಧಿಸಲು 10 ಅಂಶಗಳ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಮುಂದಿನ ವರ್ಷವನ್ನು ಆಸಿಯಾನ್ ಭಾರತ ಪ್ರವಾಸೋದ್ಯಮ ವರ್ಷವನ್ನಾಗಿ ಆಚರಿಸಲಾಗುವುದು. ಇದಕ್ಕಾಗಿ ಜಂಟಿ ಚಟುವಟಿಕೆಗಳಿಗೆ ಭಾರತ 5 ದಶಲಕ್ಷ ಅಮೆರಿಕನ್ ಡಾಲರ್ ನೀಡಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಆಸಿಯಾನ್ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ದಿ ನಿಧಿಯಡಿ ಆಸಿಯಾನ್ ಭಾರತ ಮಹಿಳಾ ವಿಜ್ಞಾನಿಗಳ ಸಮ್ಮೇಳನವನ್ನು ಆಯೋಜಿಸಲಾಗುವುದು. ನಳಂದ ವಿಶ್ವವಿದ್ಯಾಲಯದಲ್ಲಿ ನೀಡುವ ವಿದ್ಯಾರ್ಥಿ ವೇತನದ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಮತ್ತು ಭಾರತದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ದುಪ್ಪಟ್ಟು ಸಂಖ್ಯೆಯ ಆಸಿಯಾನ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ಅವರು ಹೇಳಿದರು. ಭಾರತ ಆಸಿಯಾನ್ ದೇಶಗಳು ಶಾಂತಿ ಬಯಸುವ ರಾಷ್ಟಗಳಾಗಿದ್ದು ಪರಸ್ಪರ ದೇಶಗಳ ರಾಷ್ಟೀಯ ಸಮಗ್ರತೆಯನ್ನು ಗೌರವಿಸಲಿದೆ. ವಿಶ್ವದ ಅನೇಕ ಭಾಗಗಳಲ್ಲಿ ಸಂಘರ್ಷಗಳಿರುವ ಈ ಸಮಯದಲ್ಲಿ ಮೈತ್ರಿ, ಸಹಕಾರ ಮತ್ತು ಪಾಲುದಾರಿಕೆಯ ಮಾತುಕತೆ ಮಹತ್ವ ಪಡೆದಿದೆ ಎಂದು ಹೇಳಿದರು. ಭಾರತ ಮತ್ತು ಆಸಿಯಾನ್ ರಾಷ್ಟಗಳ ನಡುವಿನ ವ್ಯಾಪಾರ ವಹಿವಾಟು ಕಳೆದ 10 ವರ್ಷಗಳಲ್ಲಿ 130 ಶತಕೋಟಿ ಡಾಲರ್ನಷ್ಟು ತಲುಪಿದ್ದು ಇದು ಸರಿಸುಮಾರು ದುಪ್ಪಟ್ಟು ಪ್ರಮಾಣವಾಗಿದೆ. 7 ಆಸಿಯಾನ್ ರಾಷ್ಟಗಳಿಗೆ ಭಾರತದಿಂದ ನೇರ ವಿಮಾನ ಸಂಪರ್ಕವಿದ್ದು ಶೀಘ್ರದಲ್ಲೇ ಬ್ರುನೈಗೆ ನೇರ ವಿಮಾನ ಸೇವೆ ಆರಂಭವಾಗಲಿದೆ ಎಂದು ಅವರು ಹೇಳಿದರು. ಇಂದು ಮಧ್ಯಾಹ್ನ ಲಾವೋ ಪಿಡಿಆರ್ ತಲುಪಿದ ಪ್ರಧಾನಿ ಮೋದಿ ಅವರನ್ನು ಅಲ್ಲಿನ ಗೃಹ ವ್ಯವಹಾರಗಳ ಸಚಿವ ವಿಲೈ ಪೋಂಗ್ ಬರಮಾಡಿಕೊಂಡರು. ಬಳಿಕ ಪ್ರಧಾನಮಂತ್ರಿ ಮೋದಿ ಅವರು ಫಲಕ್ ಪಲಂ ಎಂದು ಕರೆಯಲ್ಪಡುವ ಲಾವೋ ರಾಮಾಯಣ ಪ್ರದರ್ಶನವನ್ನು ವೀಕ್ಷಿಸಿದರು. ಬೌದ್ದ ಭಿಕ್ಷುಗಳ ಆಶೀರ್ವಾದ ಸಮಾರಂಭದಲ್ಲಿ ಪ್ರಧಾನಿ ಪಾಲ್ಗೊಂಡರು. ಪ್ರಧಾನಮಂತ್ರಿಗಳು ತಮ್ಮ ನಿರ್ಗಮನ ಹೇಳಿಕೆಯಲ್ಲಿ ಆಸಿಯಾನ್ ಪ್ರದೇಶದೊಂದಿಗೆ ಭಾರತ ನಿಕಟ ಸಾಂಸ್ಕೃತಿಕ ಮತ್ತು ನಾಗರಿಕ ಬಾಂಧವ್ಯವನ್ನು ಹೊಂದಿದ್ದು ಬೌದ್ದ ಪರಂಪರೆ ಮತ್ತು ರಾಮಾಯಣದಿಂದ ಅವು ಶ್ರೀಮಂತಗೊಂಡಿವೆ ಎಂದು ತಿಳಿಸಿದ್ದಾರೆ. ಶಿಕ್ಷಣ, ಆರೋಗ್ಯ, ಕೃಷಿ, ಹವಾಮಾನ ಸಂಬಂಧಿತ ವಲಯಗಳ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯದ ಸಮರ್ಥ ಬಳಕೆಗೆ ಪರಸ್ಪರ ಸಹಯೋಗವನ್ನು ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಒತ್ತಿ ಹೇಳಿವೆ. ಜ್ಞಾನ, ಅನುಭವ ಮತ್ತು ಉತ್ತಮ ಅಭ್ಯಾಸಗಳ ಹಂಚಿಕೆಗೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ದಿ ಉತ್ತೇಜನಕ್ಕೆ ವಿಫುಲ ಅವಕಾಶಗಳಿವೆ ಎಂದು ಜಂಟಿ ಹೇಳಿಕೆಯಲ್ಲಿ ಈ ರಾಷ್ಟಗಳು ತಿಳಿಸಿವೆ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಗೆ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪ್ರಮುಖ ಅಂಶಗಳಾಗಿದ್ದು ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯಡಿ ಸೈಬರ್ ಭದ್ರತೆ ಸಹಕಾರ ಕೂಡ ನಿರ್ಣಾಯಕ ಎಂದು ಹೇಳಿಕೆ ತಿಳಿಸಿದೆ. ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನಗಳ ಜವಾಬ್ದಾರಿಯುತ ಬಳಕೆಗೆ ಸೂಕ್ತ ನೀತಿ ಮತ್ತು ಅಪಾಯ ನಿರ್ವಹಣೆ ಚೌಕಟ್ಟು ರೂಪಿಸಲು ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಪರಸ್ಪರ ಬೆಂಬಲ ಸೂಚಿಸಿವೆ. ಯುವಜನತೆ ಸಾಂಸ್ಕೃತಿಕ ರಾಯಭಾರಿಗಳಾಗಬೇಕು ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ವಿಕಸಿತ ಭಾರತ ರಾಯಭಾರಿ ಯುವ ಸಂಪರ್ಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅನೇಕ ಜಾಗತಿಕ ಪ್ರವಾಸಿಗರಿಗೆ ಭಾರತವು ಆಕರ್ಷಣೀಯ ತಾಣವಾಗಿದೆ. ಯುವ ಸಮೂಹ ಮತ್ತು ವಿದ್ಯಾರ್ಥಿ ಸಮುದಾಯ ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಮೌಲ್ಯಗಳ ಸಂರಕ್ಷಕರಾಗಬೇಕು ಎಂದು ಹೇಳಿದರು. ವಿಕಸಿತ ಭಾರತದ ಕನಸು ಸಾಕಾರಗೊಳ್ಳಲು, ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಈಗ ಸುಸಮಯ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಿಜವಾದ ಗೌರವ ಅರ್ಪಿಸಿದಂತೆ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಉಪಾಧ್ಯಕ್ಷ ಒಮರ್ ಅಬ್ದುಲ್ಲಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ 42 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ಸರ್ಕಾರ ರಚನೆ ಸಂಬಂಧ ಚರ್ಚಿಸಲು ಚುನಾವಣಾ ಪೂರ್ವ ಮೈತ್ರಿ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಐಎಂನೊಂದಿಗೆ ಶ್ರೀನಗರದಲ್ಲಿಂದು ಶಾಸಕಾಂಗ ಪಕ್ಷದ ಸಭೆ ನಡೆಸಿತು. 4 ಪಕ್ಷೇತರರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಒಮರ್ ಅಬ್ದುಲ್ಲಾ, ಕಾಂಗ್ರೆಸ್ ಪಕ್ಷದಿಂದ ಬೆಂಬಲ ಪತ್ರ ಅಧಿಕೃತವಾಗಿ ಸ್ವೀಕೃತವಾದ ಬಳಿಕ ಸರ್ಕಾರ ರಚನೆಗೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರನ್ನು ಭೇಟಿಯಾಗುವುದಾಗಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಮತ್ತು ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಕಾಪಿ ಎಡಿಟರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ.
ಅರ್ಜಿದಾರರು ಪದವೀಧರರಾಗಿರಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಅಪೇಕ್ಷಣೀಯ.
ವಯಸ್ಸು 35 ವರ್ಷ ಮೀರಿರಬಾರದು.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ತಿಂಗಳ 24ನೇ ತಾರೀಕು ಕಡೆಯ ದಿನ.
ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿ .org/information/vacancy ಜಾಲತಾಣವನ್ನು ಸಂಪರ್ಕಿಸಬಹುದು.
ಮುಂಬೈನಲ್ಲಿ ನಿನ್ನೆ ರಾತ್ರಿ ನಿಧನರಾದ ಉದ್ಯಮ ದಿಗ್ಗಜ ರತನ್ ಟಾಟಾ ಅವರ ಅಂತ್ಯಕ್ರಿಯೆ ವರ್ಲಿಯ ರುದ್ರಭೂಮಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಸಂಜೆ ನೆರವೇರಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಜಗದೀಪ್ ಧನ್ಕರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ರತನ್ ಟಾಟಾ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಮಹಾರಾಷ್ಟ ಉಪಮುಖ್ಯಮಂತ್ರಿ ಅಜಿತ್ ಪವಾರ್, ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್, ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ, ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್, ಉದ್ಯಮಿ ಕುಮಾರ್ ಮಂಗಳಂ ಬಿರ್ಲಾ, ಟಾಟಾ ಸಮೂಹದ ಉದ್ಯಮಿಗಳು ಸೇರಿದಂತೆ ಎಲ್ಲಾ ರಂಗಗಳ ಜನರು ಮುಂಬೈನಲ್ಲಿ ಟಾಟಾ ಅವರ ಪಾರ್ಥಿವ ಶರೀರಕ್ಕೆ ಗೌರವ ನಮನ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ನಡೆದ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ಭಾರತದ ಜವಳಿ ವಲಯ 2030ರ ವೇಳೆಗೆ $350 ಶತಕೋಟಿ ಪ್ರಗತಿ ಹೊಂದುವ ನಿರೀಕ್ಷೆ ಇದೆ. ದೇಶದ ಆಗಸ್ಟ್ 2024ರ ವ್ಯಾಪಾರ ವಹಿವಾಟಿನ ದತ್ತಾಂಶದ ಪ್ರಕಾರ ಸಿದ್ಧ ಉಡುಪುಗಳ ವಲಯದಲ್ಲಿ ಭಾರತ ವರ್ಷದಿಂದ ವರ್ಷಕ್ಕೆ %11 ಪ್ರಗತಿ ಸಾಧಿಸಿದೆ. ವಿವಿಧ ಯೋಜನೆಗಳು ಮತ್ತು ನೀತಿ ನಿರೂಪಣೆಗಳ ಮೂಲಕ ಗುರಿ ಸಾಧಿಸುವ ನಿರೀಕ್ಷೆ ಇದ್ದು, ಪಿಎಂ ಬೃಹತ್ ಸಂಯೋಜಿತ ಜವಳಿ ಪ್ರದೇಶ ಮತ್ತು ವಸ್ತ್ರ ಪಿಎಂ ವಸ್ತ್ರ ಪಾರ್ಕ್ ಹಾಗೂ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಿಗೆ ಮುಂದಿನ 3ರಿಂದ 5 ವರ್ಷಗಳಲ್ಲಿ 90,000 ಕೋಟಿ ರೂಪಾಯಿ ಬಂಡವಾಳ ಹರಿದು ಬರುವ ನಿರೀಕ್ಷೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು 2025-27ರ ಅವಧಿಗೆ 47 ಸದಸ್ಯರ ಮಾನವ ಹಕ್ಕುಗಳ ಮಂಡಳಿಗೆ 18 ಸದಸ್ಯರನ್ನು ಚುನಾಯಿಸಿದೆ. ಬೆನಿನ್, ಬೊಲಿವಿಯಾ, ಕೊಲಂಬಿಯಾ, ಸಿಪ್ರಸ್, ಕತಾರ್ ಮತ್ತು ಥಾಯ್ಲೆಂಡ್ ಸೇರಿದಂತೆ 18 ರಾಷ್ಟಗಳು ಬರುವ ಜನವರಿ 1ರಿಂದ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಲಿವೆ. ನಿರಂತರತೆ ಕಾಯ್ದುಕೊಳ್ಳಲು ಪ್ರತಿ ವರ್ಷ 47 ಸದಸ್ಯರ 1/3ರಷ್ಟು ಸದಸ್ಯರನ್ನು ಪ್ರತಿ ವರ್ಷ ಬದಲಿಸಲಾಗುತ್ತದೆ. ಕ್ಯಾಮರೂನ್ ದಕ್ಷಿಣ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ ಡಿಕ್ಕಿಯಾದ ಪರಿಣಾಮ ಕನಿಷ್ಠ 15 ಜನರು ಮೃತಪಟ್ಟಿದ್ದು ಇತರ 10 ಜನರು ಗಾಯಗೊಂಡಿದ್ದಾರೆ. ಬಸ್ನಲ್ಲಿ 22 ಪ್ರಯಾಣಿಕರು ಮತ್ತು ಒಬ್ಬ ಚಾಲಕ ಇದ್ದು, ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆಯುತ್ತಿರುವ ಏಷ್ಯನ್ ಚಾಂಪಿಯನ್ಸ್ ಟೇಬಲ್ ಟೆನಿಸ್ನಲ್ಲಿ ಭಾರತದ ಪುರುಷರ ತಂಡಕ್ಕೆ ಕಂಚಿನ ಪದಕ ಲಭಿಸಿದೆ. ಇಂದು ನಡೆದ ಸೆಮಿಫೈನಲ್ಸ್ನಲ್ಲಿ ಭಾರತ 0-3ರಿಂದ ಚೀನಾ ತೈಪೆ ಎದುರು ಪರಾಭವಗೊಂಡಿದೆ. ಭಾರತ ಪುರುಷರ ತಂಡ 2021 ಮತ್ತು 2023ರಲ್ಲಿ ಕಂಚಿನ ಪದಕ ಗೆದ್ದಿತ್ತು. ಸ್ಪೇನ್ ಟೆನಿಸ್ ದಿಗ್ಗಜ ರಫೇಲ್ ನಡಾಲ್ ವೃತ್ತಿಪರ ಟೆನಿಸ್ನಿಂದ ಇಂದು ನಿವೃತ್ತಿ ಘೋಷಿಸಿದ್ದಾರೆ. 22 ಬಾರಿ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ವಿಜೇತ ನಡಾಲ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಮೂಲಕ ಈ ವಿಷಯ ತಿಳಿಸಿದ್ದು, ತಮ್ಮ ವೃತ್ತಿ ಜೀವನಕ್ಕೆ ಬೆಂಬಲ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವರ್ಷದ ನವೆಂಬರ್ನಲ್ಲಿ ನಡೆಯಲಿರುವ ಡೇವಿಸ್ ಕಪ್ ನಡಾಲ್ ಅವರ ಕೊನೆಯ ಪಂದ್ಯಾವಳಿಯಾಗಿರಲಿದೆ. ಕೇಂದ್ರ ಯುವಜನ ಮತ್ತು ಕ್ರೀಡಾ ವ್ಯವಹಾರಗಳ ಸಚಿವಾಲಯ ಕರಡು ರಾಷ್ಟೀಯ ಕ್ರೀಡಾ ನೀತಿ 2024ಕ್ಕೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿದೆ. ಉತ್ತಮ ಆಡಳಿತಾಭ್ಯಾಸಗಳ ಮೂಲಕ ಕ್ರೀಡೆ ಉತ್ತೇಜನಕ್ಕೆ, ಕ್ರೀಡಾಪಟುಗಳ ಯೋಗಕ್ಷೇಮಕ್ಕೆ ಮತ್ತು ಕ್ರೀಡೆಯಲ್ಲಿ ನೈತಿಕತೆಗೆ ಅವಕಾಶವನ್ನು ಈ ನೀತಿ ಒದಗಿಸಲಿದೆ ಎಂದು ಹೇಳಲಾಗಿದೆ. ವ್ಯಾಜ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ಏಕೀಕೃತ ವ್ಯವಸ್ಥೆಯಡಿ ಸಮಾನವಾಗಿ ಮತ್ತು ಸಮರ್ಥವಾಗಿ ನಿವಾರಿಸಲು ಮತ್ತು ಉತ್ತಮ ಮಾನದಂಡಗಳೊಂದಿಗೆ ಸಾಂಸ್ಥಿಕ ಸಾಮರ್ಥ್ಯವನ್ನು ನಿರ್ಮಿಸಲು ನೀತಿ ಉದ್ದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸಿಯಾನ್ ನಡುವಣ ಬಾಂಧವ್ಯ ವೃದ್ಧಿಗೆ 10 ಅಂಶಗಳ ಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಕಟ. ಯುವ ಸಮೂಹ ಸಾಂಸ್ಕೃತಿಕ ರಾಯಭಾರಿಗಳಾಗಬೇಕು, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಉದ್ಯಮ ದಿಗ್ಗಜ ರತನ್ ಟಾಟಾ ಅಂತ್ಯಕ್ರಿಯೆ. ಏಷ್ಯನ್ ಚಾಂಪಿಯನ್ಸ್ ಟೇಬಲ್ ಟೆನಿಸ್, ಭಾರತಕ್ಕೆ ಕಂಚಿನ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.